ಯುಕ್ತೋ ಯುಕ್ತ ಮಿಹೋಜಿತ. ಇದು ಬ್ರಹ್ಮತರ್ಕದ ಮಾತು. ಆದ್ರಿಂದನೆ ನಾವು ಹೇಳಿದ್ದೆಲ್ಲ ಯುಕ್ತ. ಯಾತಕ್ಕೆ ಬಂತಿದು? ಜೀವ ಪರಮಾತ್ಮನ ಆಭಾಸ ಪ್ರತಿಬಿಂಬ ಅಂತ ಬಂತು. ಅವಾಗ ಐಕ್ಯ ಅಂತ ಹೇಳಿದ್ರು, ಅರ್ಥ ಮಾಡಬಾರದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಡೀಟೇಲ್ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ಮತ್ತೆ ಹೇಳಿದ್ದಾರಲ್ಲ ಅಂತ ಕೇಳಿದ್ರೆ ಅದನ್ನ ಕಿಂಚಿತ್ ಸಾಮ್ಯ ಹೇಳೋದಕ್ಕೆ ಮತ್ತು ಪೂರ್ಣ ಆಧೀನ ಹೇಳೋ ದೃಷ್ಟಾಂತ ಕೊಟ್ಟಿದ್ದೆ ಅಷ್ಟೆ. ಪರಮಾತ್ಮನನ್ನ ಜೀವನ ಬಿಂಬ ಅಂತ ಕರೆದಿತ್ತು, ಜೀವನನ್ನ ಪರಮಾತ್ಮನ ಪ್ರತಿಬಿಂಬ ಅಂತ ಕರೆದಿತ್ತು. ಸ್ವಲ್ಪ ಸಾಮ್ಯ ಇದೆ ಮತ್ತು ಪೂರ್ಣ ಆಧೀನ ಇದೆ ಅಂತ ಹೇಳೋದಕ್ಕೋಸ್ಕರ ದೊಡ್ಡ ದೃಷ್ಟಾಂತನೇ ಹೊರತು ಐಕ್ಯ ಹೇಳೋದಕ್ಕಲ್ಲ ಅಂತ ಇಷ್ಟ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ. ಏನು ವಿಶ್ವರೂಪದಲ್ಲಿ? ವಿಶ್ವರೂಪದಲ್ಲಿ ಕಾಣಿಸೋದಿಲ್ಲ ಗಣೇಶ. ಯಾತಕ್ಕೆ ಕಾಣಿಸ್ತದೆ? ಎಲ್ಲರೂ ಕಾಣಿಸ್ತಾರೆ, ಗಣೇಶ ಒಂದೇ ಅಲ್ಲ, ಇಡೀ ಜಗತ್
ಕಾಣಿಸ್ತದೆ.
ಅಲ್ಲ ಅಲ್ಲ ಅಲ್ಲ, ಪರಮಾತ್ಮನ ವಿಶ್ವ ಅಂತ ಒಂದು ರೂಪ ಇದೆ. ಆ ರೂಪವನ್ನು ಗಣೇಶ ಧ್ಯಾನ ಮಾಡಿದ್ದಕ್ಕೆ ಆನೆ ತಲೆ ಬಂತು ಅಂತ ಅಷ್ಟೇ ಹೊರತು ಪರಮಾತ್ಮನಿಗೆ ಸಹಜವಾಗಿ ಆನೆ ತಲೆ ಇದೆ. ಅರ್ಥ ಆಯ್ತಾ? ಅದನ್ನು ಧ್ಯಾನ ಮಾಡಿದ್ದಕ್ಕೆ ಈತನಿಗೆ ಆ ತಲೆ ಬಂತು ಅಷ್ಟೇ ಹೊರತು ಇದೇ ಇದೆ. ವಿಶ್ವರೂಪಕ್ಕೆ 19 ಮುಖಗಳು, ಬಲಕ್ಕೊಂಬತ್ತು ಎಡಕ್ಕೊಂಬತ್ತು, ಮಧ್ಯದಲ್ಲಿದೆ ಮಧ್ಯಮಂತು ಗಜಾಕಾರ, ಅದು ಮಧ್ಯದ ಆನೆ ಮುಖ, ಉಳಿದೆಲ್ಲ ಮನುಷ್ಯ ಮುಖಗಳು. ಆ ರೂಪ ಧ್ಯಾನ ಮಾಡಿದ್ದು ಗಣೇಶನಿಗೆ ಆನೆ ತಲೆ ಬಂತು ಅಂತ ಮಾಂಡವ್ಯ ಭಾಷೆಯಲ್ಲಿ ಆಚಾರ ಹೇಳ್ತಾರೆ. ವಿಶ್ವರೂಪದ ರೂಪಮಶಿರ ಬಂದ್ರೆ ಗಣೇಶನಿಗೆ ದೋಷವಾಗಿ ಬಂತು, ಗೊತ್ತಾಯ್ತಾ? ತರ್ವಾತ ಗುಣವಾಗಿ ಸಹಜವಾಗಿ. ಉದಾಹರಣೆಗೆ ಸಕ್ಕರೆ ಸಕ್ಕರೆಯಾಗಿದೆ, ಇವತ್ತು ಕಾಫಿ ಸಿಹಿ ಆಯ್ತು, ಯಾತಕ್ಕೆ? ಸಕ್ಕರೆ ಹಾಕಿದ್ದಕ್ಕಾಗಿ ಹೆಚ್ಚಾಗ್ಬಿಟ್ಟ, ದೋಷ ಆಯ್ತು ಹೆಚ್ಚಾಗ್ಬಿಟ್ಟ. ಸಕ್ಕರೆ ಬಾಲ ಸಿಹಿ ಇದ್ರ ಗುಣ, ಅರ್ಥ ಆಯ್ತಾ? ಸಕ್ಕರೆ ತುಂಬ ಕಾಫಿ ಬಾಲ ಸಿಹಿ ಆದ್ರೆ ಬಜಿತ ಆಗುತ್ತೆ, ಯಾತಕ್ಕೆ? ಅದು ದೋಷ, ಸಕ್ಕರೆ ಸ್ವಭಾವನೇ ಗುರುದಾಗಿರೋ, ಇದಕ್ಕೆ ಹಾಕ್ಬಿಟ್ರೆ ಬಜಿತ ಆಗ್ಬಿಡುತ್ತೆ. ಅದು ಪರಮಾತ್ಮನಿಗೆ ಗುಣ, ಈತನಿಗೆ ದೋಷ. ಅದೆಲ್ಲ ಕಥೆ ಯಾತಕ್ಕೆ ಅಂತ ಹೇಳಿ ಪ್ರಾಯ ಬ್ಯಾಕ್ಗ್ರೌಂಡ್, ಅದು ತಾತ್ವಿಕ ಬ್ಯಾಕ್ಗ್ರೌಂಡ್ ಬೇರೆ, ಔಪಾಧಿಕ ಬ್ಯಾಕ್ಗ್ರೌಂಡ್ ಬೇರೆ. ಇದು ಸರ್ಟಿಫಿಕೇಟ್ ಬಂತು, ಯಾತಕ್ಕೆ ಬಂತು? ಹೋದ ಆಫೀಸ್ ಕೊಟ್ಟರು ಅಷ್ಟೇ. ಬಟ್ ಸರ್ಟಿಫಿಕೇಟ್ ಬರಲಿಕ್ಕೆ ಏನು ಕಾರಣ ಆಗಿತ್ತು? ಪರೀಕ್ಷೆಗೂ ಪಾಸ್ ಆಗಿತ್ತು ಫಸ್ಟ್, ಗೊತ್ತಾಯ್ತಾ? ಇದು ಎಲ್ಲ ಹೋಗಿ ಆಫೀಸ್ ಕೊಡ್ಬಿಟ್ಟು ಪರೀಕ್ಷೆ ಸರ್ಟಿಫಿಕೇಟ್ ಕೊಟ್ಬಿಡೋದಿಲ್ಲ. ಆದವನಿಗೆ ಅದು ಎಲ್ಲ ಹೋಗಿತ್ತು ತೊಗೊಂಬರ್ತೀನಿ ಅಂತ ಹೊತ್ತು, ನೀವು ನಾನು ತೊಗೊಂಬರ್ತೀನಿ ತೊಗೊಂಬಂದ ಹೋಗಿ ಕೋಟ ಸರ್ಟಿಫಿಕೇಟ್ ತಂದೆ ಅಷ್ಟೇ. ಆ ಥರ ಗಣೇಶನಿಗೆ ಯಾತಕ್ಕೆ ಬಂದು ತಾತ್ವಿಕ ವಿಚಾರ ಹೇಳಿದ್ದು ಮಾಂಡವ್ಯ ಭಾಷೆ. ಹೊರಗೆ ಕಂಡ ಕಥೆ ಅದು, ಕಥೆ ಸುಳ್ಳಲ್ಲ. ಆದರೆ ತತ್ವ ಬಂದ್ಬಿಟ್ಟು ಕತೆ ಸುಳ್ಳಾಯ್ತು, ಅರ್ಥ ಆಯ್ತಾ? ಕತೆ ಬೇರೆ ಬಿಟ್ಟು ತತ್ವ ಬಿಟ್ಟು ಕತೆ ಹೇಳ್ಬಿಡ್ತಾರಲ್ಲ, ಅದು ಆಭಾಸ ಕಾಣುತ್ತೆ. ಕತೆ ಹಿಂದೆ ಒಂದಿನ ಹೇಳಬೇಕು, ಯಾವಾಗ ಲೋಟ ತಂದಿದ್ದು ಹೌದು, ಒಳಗೆ ಹಾಲಿದೆ, ಬರೀ ಹಾಲು ಬರೀ ಲೋಟ ಕೊಟ್ಟರೆ ಏನು ಮಾಡ್ತಿದ್ದ? ಸಿಟ್ಟು ಬಂದ್ಬಿಡು, ಮನೆ ಬಂದು ಎಲ್ಲ ಲಾಲ ಬರೀ ಲೋಟ ಇಟ್ಟು ಕಷ್ಟ ಆಗ್ತಾ ಅಂದ್ಬಿಟ್ಟು ಏನು ಮಾಡ್ತಿದ್ರ? ಬರೀತಾ ಇಲ್ಲ, ಅವಮಾನ ಮಾಡ್ತೀರಿ ಅಂತ ಹೇಳ್ಬೋದು. ಅದು ಅದೇ ಕಥೆ ಎಂಬುದು ಲೋಟ ಇದ್ದ ಹಾಗೆ, ತತ್ವ ಎಂಬುದು ಹಾಲಿದ್ದ ಹಾಗೆ, ಅರ್ಥ ಆಯ್ತಾ? ಅದು ಇಟ್ಕೊಂಡು ಕೊಟ್ಟಾಗ ಏನಾಗುತ್ತೆ? ಗ್ರಾಹ್ಯ ಇಟ್ಕೊಳ್ಳೋದ ಕೊಟ್ಟರೆ ಬರೀತಾ. ಇವತ್ತು ಪುರಾಣಗಳೆಲ್ಲ ಹೇಳ್ಬೇಕಾದ್ರೆ ಏನು ಮಾಡಬೇಕು? ಬರೀ ಕತೆ ಹೇಳಿ ಅಭ್ಯಾಸ ಆಗಿರ್ತದೆ, ಇವರಿಗೆ ಏನಾಗುತ್ತೋ? ಪುರಾಣಗಳೇ ಹೋಗ್ಬೇಕು ಅಂತ ತಿಳ್ಕೊಬಿಟ್ಟಿದ್ದಾರೆ. ಪುರಾಣಗಳು ಸ್ವಲ್ಪ ಹೋಗ್ಬೇಕು ಅಲ್ಲ, ಹೇಳಿದ್ದು ಹೋಗ್ಬೇಕಾಗಿ ಹೇಳಿದ್ರು, ಅರ್ಥ ಆಯ್ತಾ? ಹೇಳಿದ್ದು ಹೋಗ್ಬೇಕಾಗಿ ಹೇಳಿದ್ರೆ ಪುರಾಣಗಳ ಬಗ್ಗೆ ಜನ ಗೌರವ ಕಳ್ಕೊಳ್ಳಾಗ ತಪ್ಪ. ಅಥೋ ಸಚ ಅಪ್ರಾಕೃತ ಸ್ವರೂಪತ್ವಾತ್ ಅರೂಪ ಸಗುಣಾತ್ಮಕ ರೂಪಮಶ್ಚ ಶಿರಪಾಣಿ ಪಾದಾಧ್ಯಾತ್ಮಕ ವಿಷ್ಯತೆ. ಸಚ ಅಪ್ರಾಕೃತ ಸ್ವರೂಪತ್ವ ಪರಮ ಅರೂಪ ಅಂತ ಕರೀತಾರೆ. ಅದಕ್ಕೆ ಅಪ್ರಾಕೃತ ಸ್ವರೂಪತ್ವಾತ್ ಅರೂಪ, ಪ್ರಾಕೃತ ರೂಪ ಪರಮಾಂತರಿಗೆ ಇಲ್ಲ, ಅಪ್ರಾಕೃತ ರೂಪ ಇದೆ, ಅದಕ್ಕೆ ಅರೂಪ ಅಂತ ಕರೀತಾರೆ. ರೂಪವೇ ಇಲ್ಲ ಎಂಬ ಕಾರಣಕ್ಕಲ್ಲ, ರೂಪ ಇದ್ದೇ ಇದೆ, ಆದರೆ ನಮ್ಮಂಥ ರೂಪ ಇಲ್ಲ. ಮತ್ತು ಸಗುಣಾತ್ಮಕಂ ರೂಪಮಸ್ಯ, ಎಂಥ ಅಪ್ರಾಕೃತ ರೂಪದ ವೈಶಿಷ್ಟ್ಯ ಏನು ಅಂದರೆ ಸಗುಣಾತ್ಮಕಂ ರೂಪಮಸ್ಯ, ತನ್ನ ಗುಣಗಳೇ ಅದರ ಸ್ವರೂಪ. ಅದು ಜ್ಞಾನಾನಂದಮಯ ಶರೀರನೇ ಹೊರತು ಬೇರೆ ಅಲ್ಲ. ರೂಪಮಸ್ಯ ಶಿರಃಪಾಣಿ ಪಾದಾಧ್ಯಾತ್ಮಕ ಮಿಷ್ಯತೆ, ಶಿರಸ್ಸು ಪಾಣಿ ಎಲ್ಲ ದೇವರಿಗಿದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿವಲ್ಲೋಕೆ ಸರ್ವಮಾವೃತ್ಯ ತಿಷ್ಟತಿ ಅನ್ನೋ ನಿರೂಪ ಆಗಲು ಸಾಧ್ಯ ಉಂಟೇನು? ರೂಪ ಇದೆ, ಇಂಥ ರೂಪ ಇಲ್ಲ. ಅಥೋ ನಾನಿತ್ಯತಾ ನೈವ ಸತ್ಯೈವ ಪ್ರಕಾಶೋಜ್ಜಿತಾವತಿ. ಅಥೋ ನ ಅನಿತ್ಯತಾ, ಆದ್ದರಿಂದ ದೇವರ ರೂಪಕ್ಕೆ ನಮ್ಮ ರೂಪದಂತೆ ಅನಿತ್ಯತ್ವ ಇಲ್ಲ. ನಮ್ಮದು ಪ್ರಾಕೃತ ದೇಹ ಹೊರಗಿರೋದ್ರಿಂದ ಅದಕ್ಕೆ ಅನಿತ್ಯತ್ವ ಇದೆ, ದೇವರಿಗೆ ಅದಿಲ್ಲ, ಆದ್ದರಿಂದ ನಿತ್ಯತ್ವ ಇದೆ. ಆದ್ದರಿಂದ ನೈವ ಶ್ರುತಿದ್ವಯ ವಿರೋಧಿತ, ಅದು ಎರಡು ಶ್ರುತಿಗಳು ವಿರೋಧ ಬರಲಿಲ್ಲ. ಈಗ ಕೆಲವು ಕಡೆ ರೂಪ ಇಲ್ಲ ಅಂತ ಹೇಳಿದರು, ಕೆಲವು ರೂಪ ಇದೆ ಅಂತ ಹೇಳಿದರು. ವಿರೋಧ ವಿರೋಧ ಅಲ್ಲ ಅದು. ರೂಪ ಇಲ್ಲ ಅಂತ ಹೇಳಿದಾಗ ಪ್ರಾಕೃತ ರೂಪ ಇಲ್ಲ ಅಂತ ಅರ್ಥ, ರೂಪ ಇದೆ ಅಂತ ಹೇಳಿದಾಗ ಅಪ್ರಾಕೃತ ರೂಪ ಇದೆ ಅಂತ. ಆದ್ದರಿಂದ ವಿರೋಧ ಇಲ್ಲವೇ ಇಲ್ಲ. ಮನೆ ಬಂದರೂ ಇದ್ದಾರೆ ಇಲ್ಲ ಅಂದ್ಬಿಟ್ಟು, ಏನು ಇದ್ದಾರೆ ಇಲ್ಲ ಅಂದರೆ ಹೇಗೆ ಸಾಧ್ಯ ಇದು? ಅಂದರೆ ಇದ್ದಾರೆ, ಊರಲ್ಲಿದ್ದಾರೆ, ಮನೆಯಲ್ಲಿಲ್ಲ ಅಂತ. ಊರಲ್ಲಿದ್ದಾರೆ, ಮನೆಯಲ್ಲಿಲ್ಲ, ಇದ್ದಾರೆ ಹೌದು ಇಲ್ಲನೂ ಹೌದು. ಹಾಂ, ಇದ್ದಾರೆ ಹೌದು ಇಲ್ಲದ ಹೌದು ಕೆಲಸ ಸೇರ್ತಾರೆ ಇದ್ದಾರೆ ಅಂತ ಯಾತಕ್ಕೆ ಅಂತ ಕೇಳ್ತಾರೆ ಫಸ್ಟ್ ಪರ್ಪಸ್ಗೆ ಆ ಪರ್ಪಸ್ಗೆ ಆದರೆ ಇಲ್ಲ ಈ ಪರ್ಪಸ್ಗಿದ್ದ ಅರ್ಥ ಆಯ್ತಾ ಆ ಪರ್ಪಸ್ಗಿದ್ದಾರೆ ಈ ಪರ್ಪಸ್ಗಿಲ್ಲ ಆದ್ದರಿಂದ ಇಲ್ಲ ಆಯ್ತ ಎರಡೂ ಸರಿ ಇರುತ್ತೆ ಅದು ಒಂದೇ ಪರ್ಪಸ್ ಕೇಳಿಬಿಟ್ರೆ ತಪ್ಪ ಇದ್ದಾರೆ ಅಂತ ಏಕಕಾಲಕ್ಕೆ ಹೇಳಿಬಿಟ್ರೆ ಕಾಂಟ್ರಡಿಕ್ಷನ್ ಯಥಾಹಿತ ಇದಸ ದೈವ ಪ್ರಕಾಶಶ್ಚ ಉಜ್ಜಿತಾಪಿ ಆತ್ಮೈವ ಜ್ಯೋತಿರಿತ್ಯಾಹ ಜೀವದ್ದೇಶಂ ಶ್ರುತಿ ತಥಾ ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ ಬ್ರಹ್ಮಾದಿರಾಜ್ಯ ಸರ್ವೇಷಾಂ ಆನಂದಾದೇವ್ಯಥಾಕ್ರಮಂ ಯಥಾ ಹಿ ತೈಜಸಸ್ಯೈವ ಪ್ರಕಾಶಶ್ಚ ಉಜ್ಜಿತವು ಅಪಿ ಪರಮಾತ್ಮ ಹೊರೇನು ಪ್ರಕಾಶ ಇಲ್ಲ ಆದರೆ ತೈಜಸ ಆತ್ಮೈವ ಜ್ಯೋತಿರಿತ್ಯಾಹ ಪರಮಾತ್ಮನಿಗೆ ತತದ್ಭಾಸ ಇತಿ ಸೂರ್ಯ ರಶಶಾಂಕೋ ನವಾಪಕ ಸೂರ್ಯಾದಿಗಳ ತೇಜಸ್ಸಿಲ್ಲ ಅದು ಸ್ವಯಂ ಜ್ಯೋತಿ ಪರಮಾತ್ಮ ಆತ್ಮೈವ ಜ್ಯೋತಿರಿತ್ಯಾಹ ಜೀವಶ್ಚ ಈಶಂ ಶ್ರುತಿ ತಥಾ ಸದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ಇವತ್ತು ಒಂದು ಲೈಟು ಹಾಕಿಲ್ಲ ಬೆಳಕಿಲ್ಲ ಯಾಕೆ ಲೈಟ್ ಹಾಕಿಲ್ಲ ಬೆಳಕಿಲ್ಲ ಲೈಟ್ ಹಾಕಿಲ್ಲ ಈ ಬೆಳಕು ಹಾಕಿಲ್ಲ ಬೆಳಕು ಸೂರ್ಯನ ಬೆಳಕಿದೆ ಈ ಬೆಳಕಿಲ್ಲ ಅರ್ಥ ಆಯ್ತಾ ಲೈಟ್ ಹಾಕಿಲ್ಲ ಅಂಬುದಕ್ಕೆ ರಾತ್ರಿ ಲೈಟ್ ಹಾಕಿದ್ರೆ ಬೆಳಕಿಲ್ಲ ಅಂತಾನೆ ಅರ್ಥ ಹಗಲು ಲೈಟ್ ಹಾಕಿದ್ರೆ ಬೆಳಕಿಲ್ಲ ಅಂತ ಅರ್ಥ ಅಲ್ಲ ಯಾಕೆ ಬೇರೆ ಬೆಳಕಿದೆ ರಾತ್ರಿಯಲ್ಲಿ ಒಂದೇ ಬೆಳಕು ಲೈಟ್ ಇಲ್ಲ ಅದಿಲ್ಲ ಸೊ ಕತ್ಲು ಹಗಲಲ್ಲಿ ಹಾಗಲ್ಲ ಲೈಟ್ ಇಲ್ಲ ಬೆಳಕಿದೆ ಸೂರ್ಯನ ಬೆಳಕಿದೆ ಪರಮಾತ್ಮನಿಗೆ ರೂಪ ಇಲ್ಲ ರೂಪ ಇದೆ ಗುಣಗಳಿಲ್ಲ ಗುಣಗಳಿವೆ ಅನ್ನೋದಕ್ಕೆಲ್ಲ ಅರ್ಥ ಹಾಗೆ ಆತ್ಮೈವ ಜ್ಯೋತಿ ರೀತಿಯ ಪರಮಾತ್ಮನೇ ಜ್ಯೋತಿ ಸ್ವಯಂ ಜ್ಯೋತಿ ಜೀವಶ್ಚ ಈಶಂ ಶ್ರುತಿಸ್ತಥ ಅದೇ ರೀತಿಯೇ ಜೀವಶ್ಚ ಆತ್ಮೈವ ಜ್ಯೋತಿ ರೀತ್ಯಾ ಜೀವಶ್ಚ ಈಶಂ ಶ್ರುತಿಸ್ತಥ ತದ್ಭಕ್ತಿ ತಾರ ಅದೇ ರೀತಿ ಶ್ರುತಿ ಜೀವನನ್ನು ಸ್ವಯಂ ಜ್ಯೋತಿ ಅಂತ ಕರೆಯಿತು ಪರಮಾತ್ಮನನ್ನು ಕರೆಯಿತು ಜೀವನನ್ನು ಕರೆದಾಗ ಅರ್ಥ ಇದೆ ದೇವರನ್ನು ಕರೆದಾಗ ಅರ್ಥ ಇದೆ ಅದಕ್ಕೆ ಅರ್ಥ ಮಾಡಿಕೊಂಡ್ರೆ ದೋಷ ಇಲ್ಲ ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ಮುಕ್ತಿಗಂ ಮತ್ತೆ ಬರೀ ಪ್ರತಿಬಿಂಬ ಅಂತ ಅಷ್ಟೇ ಹೇಳಲಿಲ್ಲ ಪೂರ್ತಿ ಮತ್ತೆ ಪ್ರತಿಬಿಂಬದಲ್ಲಿ ಹೇಳಿದ್ರಲ್ಲ ಪರಮಾತ್ಮರ ಪ್ರತಿಬಿಂಬ ವಾಯುದೇವರು ಅವರಿಗೆ ಗರುಡಾದಿಗಳು ಅಂತ ಹೇಳಿದ್ರು ಪ್ರತಿಬಿಂಬ ಅದಕ್ಕೆ ಹೇಳಿದರು ತಾರತಮ್ಯ ಹೇಳೋದಕ್ಕೋಸ್ಕರ ಅವು ತಾರತಮ್ಯದ ಮುಖ್ಯ ಉದ್ದೇಶ ಏನು ಅಂದರೆ ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ಮುಕ್ತಿಗಂ ಭಕ್ತಿಯಲ್ಲಿ ತಾರತಮ್ಯ ಇದೆಯಲ್ಲ ಆ ತಾರತಮ್ಯದ ರೀತಿಯಲ್ಲೇ ಮುಕ್ತಿಯಲ್ಲೂ ಕೂಡ ಹಾಗೆ ಆಗುತ್ತೆ ಭಕ್ತಿ ತಾರತಮ್ಯ ಮುಕ್ತಿಗೂ ಸಾಧಕ ಮುಕ್ತಿಯಲ್ಲಿ ತಾರತಮ್ಯಕ್ಕೂ ಸಾಧಕ ತದ್ಭಕ್ತಿ ತಾರತಮ್ಯೇನ ವಿಮುಕ್ತಿಗಂ ತಾರತಮ್ಯ ಮುಕ್ತಿಯಲ್ಲೂ ತಾರತಮ್ಯ ಇದೆ ಸೊ ಎಲ್ಲಿ ತಾರತಮ್ಯ ಅಂತೇವೋ ಅದು ಸ್ವರೂಪದ ತಾರತಮ್ಯ ಸ್ವರೂಪದಲ್ಲಿ ವೈಶಿಷ್ಟ್ಯ ಏನು ಜ್ಞಾನಭಕ್ತಿಯಾದಿಗಳು ಇವತ್ತು ಗರುಡಶೇಷಾದಿಗಳಿಗಿಂತ ಬ್ರಹ್ಮವಾಯುಗಳು ಶ್ರೇಷ್ಠ ಅನ್ನೋ ಅರ್ಥ ಏನು ಗರುಡಶೇಷಾದಿಗಳು ದೇವರಲ್ಲಿ ಏನು ಜ್ಞಾನ ಹೊಂದಿದ್ದಾರೆ ದೇವರಲ್ಲಿ ಏನು ಭಕ್ತಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಜ್ಞಾನಭಕ್ತಿಗಳನ್ನು ಯಾರು ಮಾಡ್ತಾರೆ ಬ್ರಹ್ಮವಾಯುಗಳು ಮಾಡ್ತಾರೆ ಇವರು ಕ್ಲಾಸ್ ಟೂ ಆಫೀಸರ್ ಕ್ಲಾಸ್ ಒನ್ ಆಫೀಸರ್ ಶ್ರೇಷ್ಠ ಅಂದರೆ ಏನರ್ಥ ಅವನ ಸಂಬಳ ಅವನ ಅಧಿಕಾರ ಎಲ್ಲ ಜಾಸ್ತಿ ಅಂತ ಗೊತ್ತಾಯ್ತು ತಾರತಮ್ಯ ಅಂದರೆ ಅದು ಇವರೆಲ್ಲ ಯಾವುದೋ ಕೇಳ್ತಾರೆ ಸಾಮಾನ್ಯವಾಗಿ ವಿವಾಡ್ ಪ್ರಮೋಷನ್ ಅಂತ ಕೇಳ್ತಾರೆ ಯಾತಕ್ಕೆ ಅದು ತಕ್ಕಂತ ಏನಿದೆ ಬೆನಿಫಿಟ್ಸ್ ಎಲ್ಲ ಇದೆ ಸೊ ಪ್ರಮೋಷನ್ ಶಬ್ದೋಡು ಎಲ್ಲ ಬೆನಿಫಿಟ್ ಸೇರ್ಕೊಂಡ್ಬಿಡುತ್ತೆ ಅದೇ ರೀ ತಾರತಮ್ಯದಲ್ಲಿ ಏನೇನು ಸೇರಿಕೊಂಡಿದೆ ಈ ಗುಣಗಳ ತಾರತಮ್ಯ ಬರೀ ತಾರತಮ್ಯ ಅಂದರೆ ಗುಣಗಳ ತಾರತಮ್ಯ ಆಗ ನಾವು ಅದನ್ನು ಬಯೋ ನೆಸೆಸಿಟಿ ಬರದೇ ಇಲ್ಲ ತಾರತಮ್ಯಂ ವಿಮುಕ್ತಿಗಂ ಬ್ರಹ್ಮಾದೀನಾಂಚ ಸರ್ವೇಷಾಂ ಆನಂದಾದೇಹೇ ಯಥಾಕ್ರಮ ಬ್ರಹ್ಮಾದೀನಾಂ ತಾರ ವಿಮುಕ್ತಿಗಂ ತಾರತಮ್ಯಂ ಯಾರಿಗೆ ತಾರತಮ್ಯ ಅಂದರೆ ಬ್ರಹ್ಮಾದಿ ಎಲ್ಲರಿಗೂ ಕೂಡ ಆನಂದಾದಿಗಳಲ್ಲಿ ತಾರತಮ್ಯ ಭಕ್ತಿ ಆನಂದ ಭಕ್ತಿ ಆನಂದ ಭಕ್ತಿ ಜ್ಞಾನ ಯಾರಿಗೆ ಜಾಸ್ತಿ ಇರುತ್ತೋ ಭಕ್ತಿ ಜಾಸ್ತಿ ಇರುತ್ತೆ ಭಕ್ತಿ ಯಾರಿಗೆ ಜಾಸ್ತಿ ಇರುತ್ತೋ ಆನಂದ ಜಾಸ್ತಿ ಇರುತ್ತೆ ಅರ್ಥ ಆಯ್ತಾ ಜ್ಞಾನಕ್ಕೂ ಭಕ್ತಿಗೂ ಆರೋಗ್ಯ ಊಟ ಮಾಡ್ತಾನೆ ಆರೋಗ್ಯವಂತೂ ಊಟ ಮಾಡ್ತಾನೆ ಯಾರು ಎಂಜಾಯ್ ಮಾಡ್ತಾರೆ ಆರೋಗ್ಯ ಅವ್ರು ಹೋಗಿ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾತಕ್ಕೆ ತಿಂತಾರೆ ಅವನು ಆಹಾರ ತೊಗೊಳ್ಬೇಕೋ ತೊಗೋಬೇಕಷ್ಟೇ ಇಲ್ಲೋದ್ರೆ ಇನ್ನೂ ವೀಕಾಗಿಬಿಡ್ತಾರೆ ಆದರೆ ಇವ್ರು ಎಂಜಾಯ್ಮೆಂಟ್ ಇಲ್ಲ ಅವರಿಗೆ ರೋಗಿಗಳು ಆಹಾರ ಕೊಟ್ಟರೆ ಅಂತ ಕೇಳಬೇಕಾದ್ರೆ ಇನ್ನು ಕೊಟ್ಟರೆ ಅಂತ ಕೇಳ್ತಾರೆ ಜಿಲೇಬಿ ಕೊಟ್ಟರೆ ಲಾಡು ಕೊಟ್ಟರೆ ಅಂತ ಯಾರು ಕೇಳೋದಿಲ್ಲ ಏನು ಕೊಡಬೇಕು ಅವನಿಗೆ ಅವ್ರು ಎಂಜಾಯ್ ಮಾಡೋರಲ್ಲ ಅವೆಲ್ಲ ಎಂಥ ಪದಾರ್ಥಗಳವು ಎಂಜಾಯ್ ಮಾಡ್ತಕ್ಕಂಥವ್ರು ಆರೋಗ್ಯವೇ ಇಲ್ಲದವ್ರು ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ ಅದೇ ರೀತಿಯೇ ಇವತ್ತು ಎಂಜಾಯ್ ಮಾಡೋದು ಯಾರು ಭಕ್ತಿ ಜಾಸ್ತಿ ಇದ್ದ ಜ್ಞಾನ ಜಾಸ್ತಿ ಇದ್ರೆ ಏನಾಗುತ್ತೆ ಭಕ್ತಿ ಜಾಸ್ತಿ ಬರುತ್ತೆ ಭಕ್ತಿ ಜಾಸ್ತಿ ಇದ್ರೆ ಏನಾಗುತ್ತೆ ಆನಂದ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಎಲ್ಲ ಮಾಡ್ತಿರೋದು ಇವಟ್ ಆನಂದ ಫೈನಲ್ ಸರ್ವೇಷಾಂ ಆನಂದಾದೇಹೇ ಯಥಾಕ್ರಮಂ ಆದ್ದರಿಂದ ಆನಂದ ತಾರತಮ್ಯ ಅಂತ ಕರೆದ್ಬಿಟ್ಟ ಉಪನಿಷತ್ತನ್ನು ಹೇಳ್ಬೇಕಾದ ತೈತ್ತರಿಯದೊಳಗೆ ಒಟ್ಟು ತಾರತಮ್ಯ ಏನಂತ ಹೇಳಿಬಿಡ್ತಾರೆ ಆನಂದ ತಾರತಮ್ಯ ಅಂತ ಇವರಾಗಿಂತ ಅವರ ಆನಂದ 100 ಪಟ್ಟು ಜಾಸ್ತಿ ಅವರ ಆನಂದ 100 ಪಟ್ಟು ಜಾಸ್ತಿ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಆನಂದ ತಾರತಮ್ಯ ಇನ್ಕ್ಲೂಡ್ಸ್ ಆಲ್ ತಾರತಮ್ಯ ಸೊ ಪರಮಾತ್ಮ ಸರ್ವೋತ್ತಮವಾದದ್ದು ಆನಂದ ಎಷ್ಟಿದೆ ಒಂದೇ ಒಂದೇ ಸದಾನಂದ ಆನಂದಮಯೋ ಅಭ್ಯಾಸ ಆ ರೀತಿ ಪ್ರತಿಬಿಂಬ ಪ್ರತಿಬಿಂಬವದ ತೇಷಾಂ ಆನಂದೋ ಅನ್ಯಗುಣ ಯಥಾ ಹೇಗೆಂದರೆ ಪ್ರತಿಬಿಂಬದಂತೆ ಆನಂದ ಮತ್ತು ಅನ್ಯ ಗುಣಗಳು ಎಲ್ಲದರಲ್ಲೂ ವ್ಯತ್ಯಾಸ ಇದೆ ಆನಂದದಲ್ಲಿ ತಾರತಮ್ಯ ಹೇಳೋದು ಅಂದ್ರೆ ಎಲ್ಲ ಗುಣದಲ್ಲೂ ತಾರತಮ್ಯ ಹೇಳೋದು ಅಂದರೂ ಒಂದೇ ನ ನಾರಾಯಣ ಗುಣಾಧೀನಸ್ಯ ಅತ್ಯಲ್ಪ ತದಪೇಕ್ಷೆಯ. ಸಾಮಾನ್ಯ ಕೆಲವರು ಅಧಿಕಾರಿಗಳ ಹಿಂದೆ ಹಳ್ಳಿಯವರು ಡಿಸ್ಕಸ್ ಹೇಗೆ ತೀರ್ಮಾನ ಮಾಡ್ತಿದ್ರು, ಅವ್ರು ಹೇಗೆ ಬರ್ತಾರೆ, ಸೈಕಲ್ ಮೇಲೆ ಬರ್ತಾರೋ, ಸ್ಕೂಟರ್ ಮೇಲೆ ಬರ್ತಾರೋ, ಕಾರಲ್ಲಿ ಬರ್ತಾರೋ, ಅದ್ರ ಮೇಲೆ ಇದನ್ನೆಲ್ಲ ಹೇಳಕ್ಕೆ ಹೋಗೋ. ಕಾರಲ್ಲಿ ಬಂದ್ರದ್ದು ಏನು ಇರ್ಬೇಕು ಅವರು? ಅವ್ರು ದೊಡ್ಡ ಅಧಿಕಾರ, ಸರ್ಕಾರನೇ ಕಾರ್ ಕೊಟ್ಟಿದೆ ಅಂತ ಹೇಳಿದ್ರೆ ಭಾರಿ ದೊಡ್ಡ ಅಧಿಕಾರ. ಈ ಥರ ಯೋಚನೆ, ಅವ್ರು ನಿಮ್ಮ ಸಂಬಳ ಏನಾಗಲ್ಲ ಕೇಳೋದಕ್ಕೆ ಹೋಗೋದಿಲ್ಲ, ಆ ಬರೋ ಇದರೊಳಗೆ ಗೊತ್ತಾಗ್ಬೇಕು ಅನ್ನೋದಂತ ಅರ್ಥ. ನ್ಯಾಚುರಲಿ ಏನೇನಾಗಿರ್ಬೇಕು, ಅದರಿಂದ ಅವ್ರ ಅಧಿಕಾರ ಜಾಸ್ತಿ ಇರಬೇಕು, ಸಂಬಳ ಎಲ್ಲ ಅಡ್ರೆಸ್ಟು ಅದು ವೆಹಿಕಲ್ನಿಂದ ಎಲ್ಲ ತೀರ್ಮಾನ ಮಾಡಿಬಿಡ್ತಾರೆ. ಅದೇ ರೀತಿ ಅವನು ಟ್ರಸ್ಟಿಂದ ತೀರ್ಮಾನ ಮಾಡ್ತಾರೆ. ದೇವರ ವೆಹಿಕಲ್ ಯಾವುದು? ಗರುಡ. ಅಂಥ ವೆಹಿಕಲ್ ಯಾರಿಗೂ ಇಲ್ಲ, ಅದರಿಂದ ಸರ್ವೋತ್ತಮ. ಅದೇ ಈ ಪರಿಯ ಸ್ವಭಾವ ದೇವರಲ್ಲಿ ರಾಕಾಡಿ ಅಂತ ಹೇಳಬೇಕಾದ್ರೆ, ಪ್ರತಿಯೊಂದು ದೇವರಲ್ಲಿ ಎಂಥದ್ದಿದೆ ಬೇರೆ ಯಾರಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತದ್ದಿದೆ. ನಾರಾಯಣ ಗುಣಾಧೀನಸ್ಯ ಅತ್ಯಲ್ಪ ತದಪೇಕ್ಷೆಯ ತಸ್ಮಾತ್ ಭಿನ್ನಶ್ಚ ಸತತಂ ಅನ್ಯ ಜ್ಞಾನಂ ಪರಸ್ಯ ಚ. ನಾರಾಯಣ ಗುಣಾಧೀನ, ಜೀವನ ಪ್ರತಿಯೊಂದು ಗುಣವೂ ಕೂಡ ನಾರಾಯಣ ಗುಣಕ್ಕೆ ಅಧೀನ. ಗೊತ್ತಾಯ್ತಾ? ಅತ್ಯಲ್ಪ ಮತ್ತು ತುಂಬ ಕಡಿಮೆ, ತದಪೇಕ್ಷೆಯ ಅತ್ಯಲ್ಪ ನಾರಾಯಣ ಗುಣಕ್ಕೆ ಅಧೀನ ಮತ್ತು ಅದಕ್ಕೆ ಹೋಲಿಸಿದಾಗ ಬಹಳ ಕಡಿಮೆ. ತಸ್ಮಾತ್ ಭಿನ್ನಶ್ಚ, ಮೂರು ದೇವರ ಬಿಡದವರ ಗುಣಗಳು. ಮೊದಲನೇದ ಏನಾಗಿವೆ? ನಾರಾಯಣ ಆ ಗುಣಕ್ಕೆ ಅಧೀನ. ಎರಡನೇದಾಗಿದೆ ತುಂಬ ಕಡಿಮೆ. ಮೂರನೇದು ಏನಾಗಿದೆ? ಅದರಿಂದ ಭಿನ್ನವಾಗಿದೆ ಸತತ ಯಾವಾಗಲೂ. ಅನ್ಯ ಜ್ಞಾನಂ ಪರಶ್ಚರ್ಯ, ಅದೇ ರೀತಿ ದೇವರ ಜ್ಞಾನನೇ ಬೇರೆ, ದೇವರ ಜ್ಞಾನದ ರೀತಿನೇ ಬೇರೆ. ಅನ್ಯ ಜ್ಞಾನಂಚ ಜೀವಾನಾಂ ಅನ್ಯ ಆನಂದ ಈಶತ, ದೇವರ ಜ್ಞಾನದ ಕ್ವಾಲಿಟಿನೇ ಬೇರೆ, ಜೀವರ ಜ್ಞಾನದ ಕ್ವಾಲಿಟಿನೇ ಬೇರೆ. ಅನ್ಯ ಜ್ಞಾನಂಚ ಜೀವಾನಾಂ, ಅನ್ನಿವತ್ತು ಡಾಕ್ಟ್ರೆ ಇಬ್ಬರು ಡಾಕ್ಟ್ರೆ, ಆಯುರ್ವೇದಿಕ್ ಡಾಕ್ಟ್ರು ಅಲೋಪತಿ ಡಾಕ್ಟ್ರು, ಇಬ್ಬರು ಡಾಕ್ಟರ್ ಆದ್ರೂ ಅವ್ರ ಜ್ಞಾನ ಏನಾಗಿದೆ? ಜ್ಞಾನದ ರೀತಿನೇ ಬೇರೆ, ಔಷಧಿಗಳ ರೀತಿನೇ ಬೇರೆ. ಗೊತ್ತಾಯ್ತಾ? ಟೋಟಲಿ ಡಿಫರೆಂಟ್. ಅದೇ ರೀತಿನೇ ಜೀವನಿಗೂ ಜ್ಞಾನ ಇದೆ, ದೇವರಿಗೂ ಜ್ಞಾನ ಇದೆ. ಆದರೆ ಜೀವರ ಜ್ಞಾನದ ಕ್ವಾಲಿಟಿನೇ ಬೇರೆ, ದೇವರ ಜ್ಞಾನದ ಕ್ವಾಲಿಟಿನೇ ಬೇರೆ. ಜೀವಾನ ಅನ್ಯ ಆನಂದ ಈಶತ, ಅದೇ ರೀತಿ ಈಶತ್ವ ಬೇರೆ, ಆನಂದ ಬೇರೆ, ಎಲ್ಲವೂ ಬೇರೆ ಬೇರೆ. ಮುಖ್ಯೇಶತ ಪರೇಶಸ್ಯ ಗೌಣಿ ಜೀವಶ್ಚ ಸಾಯತಃ, ಮುಖ್ಯವಾದ ಈಶತ್ವ ಇರೋದು ಯಾರಿಗೆ? ಪರಮಾತ್ಮನಿಗೆ ಮಾತ್ರ. ಜೀವನ ಈಶತ್ವ ಅಂದ್ರೆ ಏನು? ಬ್ರಹ್ಮಾದಿಗಳು ಈಶರು. ಯಾರಿಗೆ? ರುದ್ರಾದಿಗಳಿಗೆ ಅಷ್ಟೇ ಸಾಪೇಕ್ಷವಾದ ಈಶತ್ವ. ದೇವರೀಶತ್ವ ಮಾತ್ರ ಪರೇಶತ್ವ. ಜೀವಶ್ಚ ಸಾಯತಃ, ಲೋಕದೊಳಗೆ ರಾಜರನ್ನು ನರೇಶ ಅಂತ ಕರೀತಾರೆ. ನರರಿಗೆ ಈಶ ಅಂತ ಅಷ್ಟೇ ಅರ್ಥ, ನರರಿಗೆ ಈಶ. ಅದು ಒಂದು ಕಾಲಕ್ಕೆ ಮಾತ್ರ, ಅದು ಬದುಕಿರೋವರೆಗೂ, ಶಕ್ತಿ ಇರೋವರೆಗೂ ಅಷ್ಟೇ, ಎಲ್ಲ ಲಿಮಿಟೆಡ್. ದೇವರ ಈಶ ಅಂದ್ಬಿಟ್ರೆ ಅದು ಯಾವ ಅಬ್ಜೆಕ್ಟಿವ್ಸ್ ಇಲ್ಲ. ಈಶ ಅಂದರೆ ಈಶನೇ. ಇತಿ ಶ್ರುತೇ, ಎಲ್ಲ ಹಾಕಿ, ಚೀಫ್ ಮಿನಿಸ್ಟರ್ ಫ್ರಮ್ ದಿ ಸ್ಟೇಟ್ ಟು ದಿ ಸ್ಟೇಟ್, ಪ್ರಿನ್ಸಿಪಾಲ್ ದಿ ಸ್ಟೇಟ್ ಟು ದಿ ಸ್ಟೇಟ್. ದೇವರ ದಿ ಸ್ಟೇಟ್ ಟು ದಿ ಸ್ಟೇಟ್ ಅಂತಿಲ್ಲ, ಈ ಡೇಟಿಂದ ಈ ಡೇಟ್ವರೆಗೂ ದೇವರು ಅಂತಿಲ್ಲ. ಯಾರು ದೇವರು? ಯಾರು? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿ, ಯಾವಾಗಲೂ ದೇವರು ಅಂದರೆ ದೇವರೇ, ಅದು ಯಾವುದು ಕೇಳೋದಕ್ಕೆ ಹೋಗ್ಬಾರ್ದು. ಇತಿ ಶ್ರುತೇ, ಇದಿಷ್ಟು ಆಧಿಕರಣ ಮುಗಿದು. ಈಗ ಪಾಲಕತ್ವಾಧಿಕರಣ, ಸೃಷ್ಟಿ ನಾಶೋ ತದಧೀನೋ ಇತಿ ಸ್ವಭಾವತ್ವಾರ್ಥಿತೆ ನೈತತ್ ಅಪೇಕ್ಷೆ ಇತಿ ನ ಯುಜ್ಯತೆ ಯತ ಸ್ವಭಾವೋಪ್ಯಹಿರಃಯಂತೋಖಿರಶ್ಯ. ಮುಂದೆ ಪರಮಾತ್ಮ ಸೃಷ್ಟಿಕರ್ತ, ಅಂದರೆ ಪರಮಾತ್ಮ ನಾಶಕರ್ತ. ಆಯ್ತು, ಒಪ್ಕೋತೀವಿ ಅಂತ ಹೇಳಿಲ್ಲ. ಪರಮಾತ್ಮ ಸೃಷ್ಟಿಕರ್ತ ಅಂತಲೂ ಒಪ್ಕೋಬೋಣ, ಲಯಕರ್ತ ಅಂತಲೂ ಒಪ್ಕೋಬೋಣ. ಆದರೆ ಸ್ಥಿತಿಕರ್ತ ಅಂತ ಒಪ್ಪೋದಿಲ್ಲ ಅವನು. ಪರಮಾತ್ಮ ಸ್ಥಿತಿಕರ್ತ ಅಲ್ಲ. ಅದಕ್ಕೆ ಸ್ವಭಾವತ್ವ ಸ್ಥಿತೇ, ಒಂದು ವಸ್ತು ಸೃಷ್ಟಿ ಮಾಡಿದ ಮೇಲೆ ಸ್ಥಿತಿ ಮಾಡೋದೇ ಮತ್ತೆ ಅದೇ ಇರುತ್ತೆ ಅಂತ ಹೇಳ್ತಾರೆ. ಅದೇ ಇರುತ್ತೆ, ಅದಕ್ಕೆ ಯಾಕೆ ಸ್ಥಿತಿ ಬೇಕು? ಸೊ ಹುಟ್ಟೋದಕ್ಕೆ ಅವನ ಕಾರಣ, ಸಾಯೋದಕ್ಕೆ ಅವನ ಕಾರಣ. ಸ್ಥಿತಿಗೆ ಯಾರ ಕಾರಣ ಅಲ್ಲ? ಸ್ಥಿತಿಗೆ ನಾವೇ ಕಾರಣ ಅಂತ ಯಾಕೆ ಹೇಳಬಾರ್ದು ಅಂದರೆ ಅದು ಸರಿಯಲ್ಲ. ನೈತದ ಅಪೇ ನೈತದಪೇಕ್ಷಿತಿ ನೈಯುಜ್ಯತೆ ಯತ ಸ್ವಭಾವೋಪಿ ಅಖಿಲ ಈಶಾಯತ್ತೋ ಅಖಿಲಶ್ಯಜ, ಯತ ಸ್ವಭಾವೋಪಿ ಅಖಿಲ ಈಶಾಯತ್ತೋ ಅಖಿಲಶ್ಯಜ. ಪ್ರತಿಯೊಬ್ಬರ ಸ್ವಭಾವವು ಕೂಡ ದೇವರ ಅಧೀನವಾಗಿರೋದ್ರಿಂದ ಸ್ಥಿತಿ ಅನ್ನೋದು ಕೂಡ ಯಾರ ಅಧೀನ? ಧರ್ಮದ ಅಧೀನ. ಹಾಲು ಹಾಲಾಗಿರಲಿಕ್ಕೂ ದೇವರ ದಯ ಬೇಕು. ಅರ್ಥ ಆಯ್ತಾ? ಈಗ ಹಾಲು ತಂದ ಮನೆಯಲ್ಲಿ ಇಟ್ಕೊಂಡ, ಕೆಡಬಾರ್ದು ಅಂತೇನಿಲ್ಲ ಅದು. ಕೆಟ್ಟಿಲ್ಲ ಅಂದರೆ ಏನರ್ಥ? ದೇವರು ಕೆಡದಂತೆ ಕಾಪಾಡಿದ್ದಾನೆ ಅಂತಲೂ ಅರ್ಥ ಆಯ್ತಾ? ಅದಕ್ಕೆ ಇವತ್ತು ಎಷ್ಟೋ ಮೇಂಟೆನೆನ್ಸ್ ಅಂತ ಹೋದ ಅದು ಕೂಡ ಸ್ಥಿತಿ ಅದು. ವಸ್ತು ಕೊಟ್ಬಿಡ್ತಾನೆ, ಮೇಂಟೆನೆನ್ಸ್ ಚಾರ್ಜಸ್ ಅಂತ ತೊಗೊಂಡ್ಬಿಟ್ಟಾಗ ಸ್ಥಿತಿ ಅವನೇ ನೋಡ್ತಾನೆ. ಅರ್ಥ ಆಯ್ತಾ? ಈಗ ಕೆಲಸ ತೊಗೊಂಡ್ಮೇಲೆ ಮುಗಿದು, ಅದೇ ಮೇಂಟೆನೆನ್ಸ್ ಚಾರ್ಜ್ ಇಲ್ಲ. ಈಗ ನೀವು ಹಣೆ ಬಾರ ತೊಗೊಂಡು ಸರಿ ಇದ್ದು ಬಿಟ್ಟರು ಸರಿ, ತರಕಾರಿ ತೊಗೊಂಡು ಮೇಂಟೆನೆನ್ಸ್ ಚಾರ್ಜ್ ಕೇಳಿದ್ರೆ, ಕೆಟ್ಟದಿದ್ದು ಮೇಂಟೆನೆನ್ಸ್ ಕೇಳಿರಲಿಲ್ಲ. ಆದರೆ ಫ್ರಿಜ್ ಕೆಲವರು ಒಳ್ಳೆ ಕಾಕಿ ವಸ್ತು ತೊಗೊಂಡು ಏನು ಮಾಡ್ತಾನೆ ಅವನು? ಮೇಂಟೆನೆನ್ಸ್ ಕೊಡು, ಯಾರು ಹೆತ್ತಾದ ಜವಾಬ್ದಾರಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಇಲ್ಲ. ಅದು ಪರಮಾತ್ಮ ಅಂತ ಪ್ರತಿಯೊಂದಕ್ಕೆ ಏನು ಮಾಡ್ತಾನೆ? ಸ್ಥಿತಿಕರ್ತನೂ ಆಗಿದ್ದಾನೆ, ಬಹಳ ಮುಖ್ಯ. ಪರಮಾತ್ಮ ಸೃಷ್ಟಿಕರ್ತನೂ ಹೌದು. ಇವತ್ತು ಎಲ್ಲ ಒಪ್ತಾ ಇರೋದಿದ್ದಾರೆ, ಅಷ್ಟಪ್ಪ ಎಲ್ಲ ಏನೋ ಒಪ್ತಾ ಇರೋದಿದ್ದಾರೆ. ದೇವರು ಏನೂ ಮಾಡೋದಿಲ್ಲ, ದೇವರಿಲ್ಲೇ ಇಲ್ಲ. ಇನ್ನಕ್ಕೆದ್ರೆ ಏನು ಮಾಡ್ತಾರೆ? ದೇವರು ಸೃಷ್ಟಿಕರ್ತ ಹೌದು, ಆದರೆ ಲಯಕರ್ತನಲ್ಲ. ಇದಕ್ಕೆ ಲಯಕರ್ತ ಹೌದು, ಸೃಷ್ಟಿಕರ್ತನಲ್ಲ. ಅರ್ಥ ಆಯ್ತಾ? ಉದಾಹರಣೆಗೆ ತಂದೆ ಸೃಷ್ಟಿಕರ್ತ, ದೇವರು ಕೊಂದ ಅಷ್ಟೇ, ದೇವರ ಲಯಕರ್ತ ತಂದೆ ಸೃಷ್ಟಿಕರ್ತ ಅಷ್ಟೇ. ಅದೇ ರೀತಿಯಲ್ಲಿ ಇನ್ಯಾವನ ಲಯಕರ್ತ ಉನ್ನಾವನ ಸೃಷ್ಟಿಕರ್ತ. ಆದರೆ ಸ್ಥಿತಿಕರ್ತ ಎರಡೂ ಒಪ್ಪಡ, ಸ್ಥಿತಿಕರ್ತನಲ್ಲ ಮೂರು ಒಪ್ಪಬೇಕು ಅಷ್ಟೇ ಅಲ್ಲ, ಜ್ಞಾನಕರ್ತನೂ ಒಪ್ಪಬೇಕು. ಮತ್ತೆ ಸೃಷ್ಟಿ ಸ್ಥಿತಿ ಲಯ ರೇವನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಭಗವದಧೀನ. ಅದು ಪೂರ್ಣ ಜ್ಞಾನ, ಬರೀ ಒಂದನ್ನು ತಿಳ್ಕೊಂಡ್ರೆ ಅಲ್ಲ, ಮೂರು ತಿಳ್ಕೊಂಡ್ರೂ ಅಲ್ಲ. ಯಥ ಸ್ವಭಾವೋಕ್ತಖಿಲ ಈಶಾ ಎತ್ತೋ ಅಖಿಲಸ್ಯ ಜ ಅಖಿಲ ಸ್ವಭಾವ ಅಖಿಲಸ್ಯ, ಎಷ್ಟು ಇಂಪಾರ್ಟೆಂಟ್. ಅಖಿಲಸ್ಯ ಬ್ರಹ್ಮಾದಿ ಸರ್ವ ಜೀವ ಜಡಾತ್ಮಕ ಜಗತಃ ಸರ್ವೋಪಿ ಸ್ವಭಾವ, ಎಲ್ಲ ವಿಧವಾದ ಸ್ವಭಾವವು ಕೂಡ ಭಗವದಧೀನವಾಗಿದೆ. ಹಾಲು ರುಚಿ ಇರೋದು ಭಗವದಧೀನ, ಹಾಲು ಬೆಳಗಿರೋದು ಭಗವದಧೀನ, ಹಾಲಿಗೆ ಮಾಧುರ್ಯ ಇರೋದು ಭಗವದಧೀನ. ಮತ್ತೆ ಒಂದೇ ಅಲ್ಲ, ಎಲ್ಲವೂ ಭಗವದಧೀನ. ಹಾಗೆ ಇವನ್ ಹಾಗಲ್ಲ, ಒಂದು ಹಾಲು ಬಾರ ಅಂತ ಕೊಟ್ಬಿಡ್ತಾನೆ, ಹಾಲು ಕೊಟ್ಟರೆ ಇದು ಉಳಿದಲ್ಲ ಅವನ ಅಧೀನ ಅಲ್ಲ, ಹಾಲು ಪದಾರ್ಥ ಅಷ್ಟೇ. ಇವ್ರು ಉಳಿದಲ್ಲ ನೋಡೋದು ಯಾರು? ಮತ್ತೆ ದೇವರೇ ಅವ್ಯಕ್ತಾಧಿಕರಣ ಅವ್ಯಕ್ತೋಪಿ ಸ್ವಶಕ್ತಿಯ ಭಕ್ತಾನ ದೃಶ್ಯತೆ ಹರಿ ಓಂ ತದವ್ಯಕ್ತ ಮಾಹಿ ಓಂ ಬ್ರಹ್ಮಸೂತ್ರ ಅಲ್ಲಿ ಹೇಳ್ತಾರೆ. ದೇವರು ಸ್ವವ್ಯಕ್ತನೋ ಅವ್ಯಕ್ತನೋ ಅಂತ ಪ್ರಶ್ನೆ. ಅದು ಪುತ್ರ ಏನು? ಪರಮಾತ್ಮ ಏನಾಗಿದ್ದಾನೆ? ಅವ್ಯಕ್ತನಾಗಿದ್ದಾನೆ. ಪರಮಾತ್ಮ ಸ್ವರೂಪತಃ ಏನಾಗಿದ್ದಾನೆ? ಅವ್ಯಕ್ತನಾಗಿ. ತದವ್ಯಕ್ತಂ ಆಹಿ ಓಂ, ಪರಮಾತ್ಮ ಅವ್ಯಕ್ತನಾಗಿದ್ದಾರೆ, ಎಂದೂ ವ್ಯಕ್ತನಾಗಿಲ್ಲ. ಆದ್ದರಿಂದ ಯಾರ ಕಣ್ಣಿಗೆ ಕಾಣೋ ಚಾನ್ಸೇ ಇಲ್ಲ. ಮತ್ತೆ ಕಾಣ್ತಾರಲ್ಲ ಅಂತ ಕೇಳಿದರೆ, ಅವ್ಯಕ್ತೋಪಿ ಸ್ವಶಕ್ತೈವ ಭಕ್ತಾರಾಮ್ ದೃಶ್ಯತೆ ಹರಿ ದಿವ್ಯಂ ದದಾಮಿ ತೇಜಕ್ಷು. ಅರ್ಜುನ ನೀನೇ ನೋಡೋಕ್ಕಾಗೋದಿಲ್ಲ, ನಾನು ತೋರಿಸಿದ್ರೆ ನೋಡಕ್ಕೆ ಬರ. ಅಂದರೆ ಪರಮಾತ್ಮ ಅವ್ಯಕ್ತನೇ, ಭಕ್ತರಿಗೆ ಅನುಗ್ರಹ ಮಾಡಿ ಕಾಣಿಸ್ತಾನೆ ಹೊರತು ಉಳಿದವರಿಗೆ ಕಾಣಿಸೋದಿಲ್ಲ. ಅಭಕ್ತರಿಗೆ ನೋಡೋ ಯೋಗ್ಯತೆ ಇಲ್ಲ, ಆದ್ದರಿಂದ ಎಂದೂ ನೋಡೋ ಚಾನ್ಸ್ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಭಕ್ತರು ಯಾವಾಗ ನೋಡ್ತಾರೆ? ಅನುಗ್ರಹ ಮಾಡಿದ ನೋಡ್ತಾರೆ. ಅಭಕ್ತರು ಅನುಗ್ರಹ ಮಾಡೋದಿಲ್ಲ, ಆದ್ದರಿಂದ ಅಭಕ್ತರಿಗೆ ಎಂದೂ ಕೂಡ ದೇವರನ್ನು ಕಾಣೋ ಶಕ್ತಿ ಬರದೇ ಇಲ್ಲ. ಅದು ಬಹಳ ಮುಖ್ಯ. ಅವತಾರ ಎಷ್ಟು ಬಿಟ್ಟು ವ್ಯಕ್ತನತ್ತ ಅದು ಕೂಡ ಎಲ್ಲರಿಗೆಲ್ಲ. ಮತ್ತೆ ದುಷ್ಟರು ಕೂಡ ಎಲ್ಲರೂ ಯಾವ ರೀತಿ ಕಾಣ್ತಾನೆ? ಮತ್ತೆ ಅಲ್ಲೂ ತಾರತಮ್ಯ ಇದೆ. ಮೂಲ ರೂಪಕ್ಕೂ ಅವತಾರ ರೂಪದಲ್ಲೂ ಕೂಡ ಪರಮಾತ್ಮ ರೂಪಗಳ ಸಾಮರ್ಥ್ಯ ಒಂದೇ. ಆದ್ದರಿಂದ ಇಲ್ಲಿ ಯಾರಿಗೆ ಕಾಣಿಸ್ಬೇಕು ಅವ್ರಿಗೆ ಮಾತ್ರ ಕಾಣಿಸ್ತಾನೆ ಅಷ್ಟೇ. ಕೃಷ್ಣ ಎದುರಿಗೋದ್ರೆ ಎಲ್ಲರಿಗೂ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಈಗ ನೋಡ್ತಕ್ಕಂಥ ಯೋಗ್ಯರಾಗಿದ್ದರೂ ಕಾಣಿಸ್ತಾನೆ, ಅಯೋಗ್ಯರಿಗೆ ಸಿಂಹವಾಗಿ ಕಾಣಿಸ್ತಾನೆ. ಆ ಥರ ಭಯಾನಕವಾಗಿ ಕಾಣಿಸ್ತಾನೆ ದುರ್ಯೋಧನಾದಿಗಳಿಗೆ. ಹಾಗೂ ಆಯ್ತು, ಅಲ್ಲೂ ಕೂಡ ಪರಮಾತ್ಮ ಏನು ಕೊಟ್ಟಿರ್ತಾನೆ? ಇಚ್ಛೆಯಿಂದ ಕಾಣಿಸ್ತಾನೆ. ಅವರಿಗೆ ಕಾಣಬಾರದು ಇಚ್ಛೆ ಪಟ್ಟರೆ ಕಾಣಕ್ಕಾಗೋದಿಲ್ಲ. ಆ ರೀತಿ ಅದೇ ಸ್ವಯಂ ವ್ಯಕ್ತ ಹೊತ್ತಿನ ಯಾರು ವ್ಯಕ್ತ ಮಾಡೋಕ್ಕಾಗಲ್ಲ ದೇವರ, ತಾನಾಗಿ ಬಿಡಬೇಕು ಹೊರತು ಕಂಡ್ರೆ ಕಾಣಬೇಕು. ಈ ಚಾನ್ಸ್ ನೋಡೋಕ್ಕಿಲ್ಲ. ಉದಾಹರಣೆಗೆ ರಾಜರಿದ್ದಾರೆ, ನಾವು ಎಷ್ಟು ಇಂಟರ್ವ್ಯೂ ಕೇಳಿದ್ರು ಕೊಟ್ಟಿರೋದಿಲ್ಲ, ನೋಡಬೇಕು ಕೊನೆ ಪಕ್ಷ ಅಂದರೆ ಕೊಟ್ಟಿರೋದಿಲ್ಲ. ಆಯಿತು, ಎಲ್ಲ ದಸರಾ ಬರವಣಿಗೆ ಹೊರಟಿದ್ದ ನೋಡಿಬಿಟ್ಟ ಅವರಿಗೆ, ಹಬ್ಬ ಇವತ್ತು ನೋಡಿಬಿಟ್ಟೆ ಅಂತೇಳಿ ಕಣ್ಣು ಕಂಡೇಬೇಕು. ಅವನಿಗೆ ಉಳಿದಂತೆ ಕಾಣಕ್ಕಾಗಿರಲಿಲ್ಲ, ಮೆರವಣಿಗೆ ಕಂಡುಬಿಟ್ಟ. ದೇವ್ರು ಹಾಕಿ ಕಾಣೋದಿಲ್ಲ, ಅರ್ಥ ಮೆರವಣಿಗೆ ಕಂಡ್ರೆ ದೇವ್ರು ಕಾಣೋದಿಲ್ಲ. ಯಾತಕ್ಕೆ? ದೇವ್ರು ಇಷ್ಟಪಟ್ಟರೆ ಮಾತ್ರ ಕಾಣಿಸ್ತಾನೆ. ಅರ್ಥ ಆಯ್ತಾ? ಈಗ ದೇವ್ರು ಇಷ್ಟಪಟ್ಟರೆ ಮಾತ್ರ ಕಾಣಿಸ್ತಾನೆ, ಅವ್ರಿಗೆ ದೇವರು ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ದೇವ್ರ ವೈಶಿಷ್ಟ್ಯ ಅಭಕ್ತರು ಯಾವ ರೀತಿ ಕಾಣ್ತಾನೆ? ಮತ್ತೆ ದೋಷ ವೃದ್ಧಿ ಬರ ಕಾಣಿಸ್ತಾನೆ. ಅರ್ಥ ಆಯ್ತಾ? ಈಗ ಒಂದೇ ರೀತಿ ಕಂಡ ತಪ್ಪದು. ಭಕ್ತರಿಗೆ ಕಾಣೋ ರೀತಿಯಲ್ಲಿ ಯಾರಿಗೆ ಕಾಣೋದಿಲ್ಲ? ಅಭಕ್ತರಿಗೆ ಕಾಣೋದಿಲ್ಲ. ಆದ್ರೆ ಯಾವ ರೀತಿ ಕಾಣಿಸ್ತಾನೆ? ಅವರಿಗೆ ಯಾವ ರೀತಿ ದೋಷ ಹುಟ್ಟಿಸ್ಬೇಕು ಆ ರೀತಿ ಕಾಣ. ರಾಮದೇವರು ಹೇಗೆ ಕಾಣಿಸ್ತಾರೆ ಉಳಿದವರಿಗೆ? ದುಃಖಿಯಾಗಿ ಕಾಣಿಸ್ತಾರೆ, ದುಃಖಿಯಾಗಿ ಕಾಣ. ಕೃಷ್ಣ ಹೇಗೆ ಕಾಣ್ತಾನೆ? ಚಿಕ್ಕ ಹುಡುಗನಾಗಿ ಕಾಣ್ತಾನೆ. ಭಕ್ತರಿಗೆ ಹೇಗೆ ಕಾಣೋದಿಲ್ಲ? ಹೇಗೆ ಕಾಣಿಸ್ತಾನೆ? ಅವ್ರು ವ್ಯಾಪ್ತನಾಗಿ ಆನಂದಮಯನಾಗಿ ಕಾಣ್ತಾನೆ. ಆ ರೀತಿ ಎಲ್ಲಿ ಅವರಿಗೆ ಅಸನಾವೇಶ ಬಂದಿರುತ್ತೆ ಆಗ ಅವರಿಗೆ ಕೂಡ ಸರಿ ಕಾಣಿಸೋದಿಲ್ಲ. ಯಶೋಧಾದೇವಿಗೆ ಮೊದಲ ಅದ್ರ ಏನು ಬರ್ತಿತ್ತು? ಒಮ್ಮೊಮ್ಮೆ ಅಜ್ಞಾನಾದಿಗೆ ಬಂದ್ಬಿಡ್ತೀವಿ, ಅವಾಗ ಏನು ಮಾಡ್ತಿದ್ದ? ಮೋಹನ ಮಾಡ್ತಾರೆ. ಭಯವ್ಯಪದೇಶಾಧಿಕರಣ ಅಲ್ಲಿಗೆ ನಾಳೆ ದಿವಸ ಮುಂದಿನ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಮಾವತಾ ಪಾಂಡವಾಹಿಯೇ.